ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ಇಂಟರ್ನ್ಶಿಪ್ ಯೋಜನೆಗೆ ನೋಂದಣಿ ಇಂದು ಆರಂಭ. ದೇಶದ ರಕ್ಷಣೆ ಹಾಗೂ ಅಭಿವೃದ್ದಿಗೆ ಒತ್ತಾಸೆ ನೀಡುವ 75 ಗಡಿ ಮೂಲಸೌಕರ್ಯ ಯೋಜನೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಲೋಕಾರ್ಪಣೆ. ದೇಶಾದ್ಯಂತ ಇಂದು ವಿಜಯದಶಮಿ ಸಡಗರ, ಸಂಭ್ರಮ. ವಿಜೃಂಭಣೆಯಿಂದ ಸಾಗಿದ ಐತಿಹಾಸಿಕ ಮೈಸೂರು ದಸರಾ ಜಂಬೂ ಸವಾರಿ. ಏಷ್ಯನ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ ಸೆಮಿಫೈನಲ್ಸ್ ಪ್ರವೇಶಿಸಿದ ಭಾರತದ ಐಹಿಕ ಸುತೀರ್ಥ ಜೋಡಿ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ಇಂಟರ್ನ್ಶಿಪ್ ಯೋಜನೆಯ ನೋಂದಣಿ ಪ್ರಕ್ರಿಯೆಗೆ ಇಂದು ಚಾಲನೆ ನೀಡಲಾಗಿದೆ. ಈ ವರ್ಷದ ಬಜೆಟ್ನಲ್ಲಿ ಪ್ರಕಟಿಸಲಾದಂತಹ ಈ ಯೋಜನೆಯಡಿ ಯುವಜನತೆಗೆ ನೈಜ ವ್ಯಾಪಾರ ಪರಿಸರದ ಅನುಭವ ಒದಗಿಸುವ ನಿಟ್ಟನಲ್ಲಿ 12 ತಿಂಗಳ ಪ್ರಶಿಕ್ಷಣಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಯೋಜನೆಯಡಿ 21-24 ವರ್ಷದ ವಯೋಮಾನದ 1 ಕೋಟಿ ಯುವ ಅಭ್ಯರ್ಥಿಗಳಿಗೆ ದೇಶದ ಪ್ರಮುಖ 500 ಕಂಪನಿಗಳಲ್ಲಿ ಮುಂದಿನ 5 ವರ್ಷಗಳಲ್ಲಿ ಪ್ರಶಿಕ್ಷಣ ಒದಗಿಸಲು ಉದ್ದೇಶಿಸಲಾಗಿದೆ. ಈ ಪೋರ್ಟಲ್ನಲ್ಲಿ ಇದುವರೆಗೆ 193 ಕಂಪನಿಗಳು ಸುಮಾರು 91,000 ಇಂಟರ್ನ್ಶಿಪ್ ಅವಕಾಶಗಳನ್ನು ಒದಗಿಸಿವೆ. ಸರ್ಕಾರ ಪ್ರಸಕ್ತ ಹಣಕಾಸು ವರ್ಷ ಒಟ್ಟು 1.25 ಲಕ್ಷ ಇಂಟರ್ನ್ಶಿಪ್ ಅವಕಾಶಗಳನ್ನು ಒದಗಿಸುವ ಗುರಿಯನ್ನು ಹಮ್ಮಿಕೊಂಡಿದೆ. ಆನ್ಲೈನ್ ಪೋರ್ಟಲ್ ಪಿಎಂ ಇಂಟರ್ನ್ಶಿಪ್ .mca.gov.in ಮೂಲಕ ಈ ಯೋಜನೆಯನ್ನು ಜಾರಿಗೊಳಿಸಲಾಗುತ್ತಿದೆ. ಇದೇ ತಿಂಗಳ 25ರವರೆಗೆ ನೋಂದಣಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಪ್ರಶಿಕ್ಷಣಾರ್ಥಿ ಪ್ರತಿ ತಿಂಗಳು 5,000 ರೂಪಾಯಿ ಹಣಕಾಸು ನೆರವನ್ನು ಪಡೆಯಲಿದ್ದು ಇದರೊಂದಿಗೆ 6,000 ರೂಪಾಯಿ ಒಂದು ಬಾರಿ ಅನುದಾನಕ್ಕೂ ಅರ್ಹರಾಗಿರುತ್ತಾರೆ. ದೇಶದ 36 ರಾಜ್ಯಗಳ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ 737 ಜಿಲ್ಲೆಗಳಲ್ಲಿ ಪ್ರಶಿಕ್ಷಣಕ್ಕೆ ಅವಕಾಶವಿರುತ್ತದೆ. ತೈಲ, ಅನಿಲ, ಇಂಧನ, ಪ್ರವಾಸ, ಆಟೋಮೋಟಿವ್, ಬ್ಯಾಂಕಿಂಗ್ ಮತ್ತು ಹಣಕಾಸು ಸೇವೆಗಳಲ್ಲಿಯೂ ಸಹ ಪ್ರಶಿಕ್ಷಣ ಒದಗಿಸಲಾಗುತ್ತಿದೆ. ಈ ಪ್ರಾಯೋಗಿಕ ಯೋಜನೆಯ ಅಂದಾಜು ವೆಚ್ಚ 800 ಕೋಟಿ ರೂಪಾಯಿಗಳಾಗಿವೆ. ದೇಶದ ರಕ್ಷಣೆ ಹಾಗೂ ಅಭಿವೃದ್ದಿಗೆ ಒತ್ತಾಸೆ ನೀಡುವಂತಹ 75 ಗಡಿ ಮೂಲಸೌಕರ್ಯ ಯೋಜನೆಗಳನ್ನು ಇಂದು ಲೋಕಾರ್ಪಣೆ ಮಾಡಲಾಗಿದೆ. ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರು ಗಡಿ ರಸ್ತೆ ಸಂಸ್ಥೆ 2,236 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಗಡಿ ಮೂಲಸೌಕರ್ಯಗಳನ್ನು ವರ್ಚುವಲ್ ಮೂಲಕ ಉದ್ಘಾಟನೆ ಮಾಡಿದರು. ಅಂಡಮಾನ್ ನಿಕೋಬಾರ್ ಸೇರಿದಂತೆ 11 ಗಡಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಯೋಜನೆಗಳನ್ನು ನಿರ್ಮಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು 2014ರಲ್ಲಿ ಅಧಿಕಾರಕ್ಕೆ ಬಂದ ಎನ್ಡಿಎ ಸರ್ಕಾರ ಈಶಾನ್ಯ ರಾಜ್ಯಗಳು ಮತ್ತು ಗಡಿ ರಾಜ್ಯಗಳಲ್ಲಿ ಮೂಲಸೌಕರ್ಯ ನಿರ್ಮಾಣಕ್ಕೆ ಒತ್ತು ನೀಡಿವೆ. ಈ ಪ್ರದೇಶಗಳಲ್ಲಿ ರಕ್ಷಣೆಯೊಂದಿಗೆ ಅಭಿವೃದ್ದಿಗೂ ಒತ್ತು ನೀಡಲಾಗುತ್ತಿದೆ ಎಂದು ಹೇಳಿದರು.
2014 ಎನ್ಡಿಎ ಸರ್ಕಾರ ಆನೆ ಕೆ ಬಾದ್ ಹಮ್ ಲೋಗೋ ನೆ ಇಸ್ ಬಾತ್ ಪರ್ ಪೂರಾ ಧ್ಯಾನ್ ದಿಯಾ ಕಿ ನಾರ್ಥ್ ಈಸ್ಟ್ ರೀಜನ್ ಔರ್ ಇಸಿ ತರಹ ದೂಸರೆ ಬಾರ್ಡರ್ ಏರಿಯಾಸ್ ಮೇ ಹಮಾರೆ ಲಿಯೆ ಯೆ ಸಬ್ ಏರಿಯಾಸ್ ಉತನೆ ಹಿ ಇಂಪಾರ್ಟೆಂಟ್ ಹೈ ಜಿತ್ನೆ ಕಿ ದೇಶ್ ಕೆ ಬಾಕಿ ಹಿಸ್ಸೆ ಬಲ್ಕಿ ಮೈ ಕಹೂ ಕುಛ ದೃಷ್ಟಿಯೋ ಸೆ ಜೈಸೆ ರಕ್ಷಾ ಆದಿ ಕಿ ದೃಷ್ಟಿ ಸೆ ಯೆ ಕ್ಷೇತ್ರ ಬಾಕಿ ಹಿಸ್ಸೋ ಸೆ ಕಹೀಂ ಜ್ಯಾದಾ ಮಹತ್ವಪೂರ್ಣ ಹೈ ಉಸ್ಲಿ ಇನ್ ಇಲಾಕೋ ಕಾ ವಿಕಾಸ್ ಸೋಶಿಯೋ ಎಕನಾಮಿಕ್ ಔರ್ ಸಾಥ್ ಹಿ ಸಾಥ್ ಸ್ಟ್ರಾಟಜಿಕ್ ಸಭೀ ದೃಷ್ಟಿಯೋ ಸೆ ಬೇಹದ್ ಮಹತ್ವಪೂರ್ಣ ಹೈ.
ರಕ್ಷಣಾ ಸಚಿವರು ಇಂದು ಲೋಕಾರ್ಪಣೆ ಮಾಡಿದ ಮೂಲ ಸೌಕರ್ಯಗಳಲ್ಲಿ 22 ರಸ್ತೆಗಳು, 51 ಸೇತುವೆ ಮತ್ತು ಕಿರು ಯೋಜನೆಗಳು ಕೂಡ ಸೇರಿವೆ. ಇದರಲ್ಲಿ ಜಮ್ಮು ಕಾಶ್ಮೀರದಲ್ಲಿ 19, ಲಡಾಖ್ನಲ್ಲಿ 11, ಅರುಣಾಚಲ ಪ್ರದೇಶದಲ್ಲಿ 18, ಉತ್ತರಾಖಂಡ್ನಲ್ಲಿ 9, ಸಿಕ್ಕಿಂನಲ್ಲಿ 6, ಹಿಮಾಚಲ ಪ್ರದೇಶದಲ್ಲಿ 5, ಪಶ್ಚಿಮ ಬಂಗಾಳ ಮತ್ತು ರಾಜಸ್ಥಾನದಲ್ಲಿ ತಲಾ 2 ಹಾಗೂ ನಾಗಾಲ್ಯಾಂಡ್ ಜೊತೆಗೆ ಮಿಜೋರಂನ 1 ಮೂಲಸೌಕರ್ಯ ಕಾಮಗಾರಿ ಒಳಗೊಂಡಿವೆ. ಹರಿಯಾಣದ ನೂತನ ಸರ್ಕಾರದ ಪ್ರಮಾಣ ವಚನ ಗುರುವಾರ ಪಂಚಕುಲದಲ್ಲಿ ನಡೆಯಲಿದೆ. ಹರಿಯಾಣದ ಮಾಜಿ ಮುಖ್ಯಮಂತ್ರಿ ಮನೋಹರ್ ಲಾಲ್ ಕತ್ತರ್ ಅವರು ಈ ವಿಷಯವನ್ನು ಇಂದು ತಿಳಿಸಿದ್ದಾರೆ. ಒಟ್ಟು 90 ಸ್ಥಾನಗಳನ್ನು ಹೊಂದಿರುವಂತಹ ಹರಿಯಾಣ ವಿಧಾನಸಭೆಯ ಚುನಾವಣೆಯಲ್ಲಿ ಬಿಜೆಪಿ 48 ಸ್ಥಾನಗಳನ್ನು, ಕಾಂಗ್ರೆಸ್ 37 ಸ್ಥಾನಗಳನ್ನು ಗಳಿಸಿವೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಅಲ್ಜೇರಿಯಾ, ಮಾರಿಟಾನಿಯಾ, ಮಾಲವಿ ದೇಶಗಳಿಗೆ ನಾಳೆಯಿಂದ 1 ವಾರಗಳ ಕಾಲ ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ. ಭಾರತದ ರಾಷ್ಟಪತಿಯೊಬ್ಬರು ಈ 3 ಆಫ್ರಿಕನ್ ದೇಶಗಳಿಗೆ ನೀಡುತ್ತಿರುವಂತಹ ಮೊದಲ ಭೇಟಿ ಇದಾಗಿದ್ದು, ಭಾರತ ತನ್ನ ಜಿ20 ಅಧ್ಯಕ್ಷತೆಯ ಸಂದರ್ಭದಲ್ಲಿ ಆಫ್ರಿಕನ್ ಸಮುದಾಯಗಳನ್ನು ಶಾಶ್ವತ ಸದಸ್ಯ ರಾಷ್ಟಗಳನ್ನಾಗಿ ಮಾಡಿದ 1 ವರ್ಷದಲ್ಲೇ ರಾಷ್ಟಪತಿಯವರ ಈ ಭೇಟಿ ಐತಿಹಾಸಿಕ ಮಹತ್ವವನ್ನು ಪಡೆದಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಅಲ್ಜೇರಿಯಾದಲ್ಲಿ ಅಲ್ಲಿನ ಅಧ್ಯಕ್ಷರಾದಂತಹ ಅಬ್ದೆಲ್ ಮೊಜಿದ್ ಟೆಬೆನ್ನೊ ಅವರೊಂದಿಗೆ ದ್ವಿಪಕ್ಷೀಯ ಸಭೆಯನ್ನು ನಡೆಸಲಿದ್ದಾರೆ. ಇದಲ್ಲದೆ ಸಿದಿ ಅಬ್ದೆಲ್ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯ ಹಾಗೂ ಭಾರತ ಅಲ್ಜೇರಿಯಾ ಆರ್ಥಿಕ ವೇದಿಕೆಯ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ. ರಾಷ್ಟಪತಿಯವರು ತಮ್ಮ ಪ್ರವಾಸದ 2ನೇ ಚರಣದಲ್ಲಿ 16ನೇ ತಾರೀಖಿನಂದು ಮಾರಿಟಾನಿಯಾ ಅಧ್ಯಕ್ಷ ಮೊಹಮ್ಮದ್ ಔಲದ್ ಶೇಖ್ ಎಲ್ ಘೋಜವಾನಿ ಅವರೊಂದಿಗೆ ಮಾತುಕತೆಯನ್ನು ಕೂಡ ನಡೆಸಲಿದ್ದಾರೆ. ಮಾರಿಟಾನಿಯಾ ಆಫ್ರಿಕನ್ ಸಮುದಾಯದ ಅಧ್ಯಕ್ಷತೆ ಹೊಂದಿರುವ ಈ ಸಂದರ್ಭದಲ್ಲಿ ರಾಷ್ಟಪತಿಯವರು ನೀಡುತ್ತಿರುವಂತಹ ಭೇಟಿ ಮಹತ್ವವೆನಿಸಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು 17-19ರವರೆಗೆ ಮಾಲವಿ ದೇಶಕ್ಕೆ ಭೇಟಿ ನೀಡಲಿದ್ದು, ವ್ಯಾಪಾರ ವಾಣಿಜ್ಯ ಕ್ಷೇತ್ರಗಳ ನಾಯಕರೊಂದಿಗೆ ಮಾತುಕತೆಯನ್ನು ನಡೆಸಲಿದ್ದಾರೆ. ಇದಲ್ಲದೆ ಭಾರತದ ಸಮುದಾಯದ ಜೊತೆಗೂ ಕೂಡ ಅವರು ಸಂವಾದ ನಡೆಸಲಿದ್ದಾರೆ. ರಾಷ್ಟಪತಿಯವರ ಈ ಭೇಟಿ ಆಫ್ರಿಕನ್ ದೇಶಗಳ ನಡುವೆ ಭಾರತದ ಸಂಬಂಧವನ್ನು ಬಲಪಡಿಸುವ ಉದ್ದೇಶವನ್ನು ಹೊಂದಿದೆ ಎಂದು ನಮ್ಮ ಪ್ರತಿನಿಧಿ ವರದಿ ಮಾಡಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಇದೀಗ ಪ್ರಕಟಣೆ, ನಂತರ ವಾರ್ತಾ ಪ್ರಸಾರ ಮುಂದುವರಿಯಲಿದೆ. ಆತ್ಮೀಯ ಕೇಳುಗರೆ, ಗಮನಿಸಿ, ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಮತ್ತು ಬೆಂಗಳೂರು ದೂರದರ್ಶನ ಕೇಂದ್ರದ ಪ್ರಾದೇಶಿಕ ಸುದ್ದಿ ವಿಭಾಗದಲ್ಲಿ ಕಾಪಿ ಎಡಿಟರ್ ಹುದ್ದೆಗೆ ಗುತ್ತಿಗೆ ಆಧಾರದ ಮೇಲೆ ಆಸಕ್ತರಿಂದ ಅರ್ಜಿ ಆಹ್ವಾನಿಸಲಾಗಿದೆ.
ಅರ್ಜಿದಾರರು ಪದವೀಧರರಾಗಿರಬೇಕು. ಮಾಧ್ಯಮ ಕ್ಷೇತ್ರದಲ್ಲಿ 5 ವರ್ಷ ಅನುಭವ ಅಪೇಕ್ಷಣೀಯ.
ವಯಸ್ಸು 35 ವರ್ಷ ಮೀರಿರಬಾರದು.
ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಈ ತಿಂಗಳ 24ನೇ ತಾರೀಕು ಕಡೆಯ ದಿನ.
ಹೆಚ್ಚಿನ ಮಾಹಿತಿಗಾಗಿ prasarabharati.org/information/vacancy ಜಾಲತಾಣವನ್ನು ಸಂಪರ್ಕಿಸಬಹುದು. ದೇಶದಾದ್ಯಂತ ಇಂದು ವಿಜಯದಶಮಿ ಹಬ್ಬವನ್ನು ಸಡಗರ ಸಂಭ್ರಮಗಳಿಂದ ಆಚರಿಸಲಾಗುತ್ತಿದೆ. ದುಷ್ಟಶಕ್ತಿಗಳ ವಿರುದ್ದ ಶಿಷ್ಟ ಶಕ್ತಿಗಳ ಗೆಲುವನ್ನು ಪ್ರತಿಬಿಂಬಿಸುವ ಈ ಹಬ್ಬದ ಆಚರಣೆ ದೇಶದ ವಿವಿಧ ಭಾಗಗಳಲ್ಲಿ ವಿವಿಧ ಸಂಪ್ರದಾಯಗಳಲ್ಲಿ ನಡೆದಿದೆ. ಈ ನಡುವೆ ದೆಹಲಿಯ ಲಾಲ್ ಕಿಲಾ ಮೈದಾನದಲ್ಲಿ ನಡೆದ ದಸರಾ ಸಂಭ್ರಮಾಚರಣೆಯಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭಾಗವಹಿಸಿದರು. ದುಷ್ಟಶಕ್ತಿಗಳ ವಿರುದ್ದ ಶಿಷ್ಟಶಕ್ತಿಗಳ ಗೆಲುವು ಸಾರುವ ರಾವಣಾಸುರ, ಕುಂಭಕರ್ಣ ಮತ್ತು ಮೇಘನಾಥ್ ಪ್ರತಿಕೃತಿ ದಹನ ಕಾರ್ಯಕ್ರಮದ ವೀಕ್ಷಣೆಯನ್ನು ಅವರು ಮಾಡಿದರು. ಕರ್ನಾಟಕದಾದ್ಯಂತ ವಿವಿಧ ಶಕ್ತಿ ದೇಗುಲಗಳಲ್ಲಿ ಸಾಂಪ್ರದಾಯಿಕ ಉಪಾಸನೆ ಉತ್ಸವ ನಡೆಯುತ್ತಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮೆರವಣಿಗೆ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗುತ್ತಿದೆ. ಆನೆ ಅಭಿಮನ್ಯು ಹೊತ್ತ ಸುಮಾರು 750 ಕೆಜಿ ತೂಕದ ಚಿನ್ನದ ಅಂಬಾರಿ ಮೇಲೆ ನಾಡದೇವಿ ಶ್ರೀ ಚಾಮುಂಡೇಶ್ವರಿ ವಿರಾಜಮಾನಳಾಗಿದ್ದಾಳೆ. ಸಾಂಸ್ಕೃತಿಕ ಪರಂಪರೆಯನ್ನು ಸಾರುವ ವಿವಿಧ ಸ್ತಬ್ಧ ಚಿತ್ರಗಳು ಮೆರವಣಿಗೆಯಲ್ಲಿ ಸಾಗುತ್ತಿವೆ. ಕೊಡಗು ಜಿಲ್ಲೆಯ ಮಡಿಕೇರಿ ಮತ್ತು ಗೋಣಿಕೊಪ್ಪದಲ್ಲಿ ಶೋಭಾಯಾತ್ರೆಯ ವ್ಯವಸ್ಥೆಯಾಗಿದೆ. ಶೃಂಗೇರಿ, ಕಟೀಲು, ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮೊದಲಾದ ದೇಗುಲಗಳಲ್ಲಿ ವಿಶೇಷ ಪೂಜೆ, ಬನ್ನಿ ಪರಸ್ಪರ ವಿತರಣೆ ನಡೆಯುತ್ತಿದೆ. ದುರ್ಗಾದೇವಿ ಉಪಾಸನೆ ನಂತರ ವಿಸರ್ಜನೆಗೆ ಅವಕಾಶ ಕಲ್ಪಿಸಲು ಬಿಹಾರದಾದ್ಯಂತ ಕೃತಕ ಕೊಳಗಳನ್ನು ಕೂಡ ನಿರ್ಮಿಸಲಾಗಿದೆ. ಪರಸ್ಪರರು ಶುಭಾಶಯ ಹಂಚಿಕೊಳ್ಳುವ ಶುಭ ವಿಜಯ್ ಹಾಗೂ ವಿಜಯ ಮಿಲನ್ ಕಾರ್ಯಕ್ರಮಗಳನ್ನು ಕೂಡ ಈ ಸಂದರ್ಭದಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಸಂಸದೀಯ ನಿಯೋಗ ಜಿನಿವಾದಲ್ಲಿ ನಡೆಯುವ ಅವರ ಸಂಸದೀಯ ಸಂಘಟನೆಯ 149ನೇ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಅಧಿವೇಶನ ನಾಳೆ ಆರಂಭವಾಗಲಿದ್ದು ಇದೇ ಗುರುವಾರದವರೆಗೆ ನಡೆಯಲಿದೆ. ಶಾಂತಿ ಮತ್ತು ಸುಸ್ಥಿರ ಭವಿಷ್ಯಕ್ಕಾಗಿ ವಿಜ್ಞಾನ, ತಂತ್ರಜ್ಞಾನ ಮತ್ತು ಆವಿಷ್ಕಾರಗಳ ಸಹಯೋಗ ಕುರಿತಂತೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಅಧಿವೇಶನದಲ್ಲಿ ಭಾಷಣ ಮಾಡಲಿದ್ದಾರೆ. ಇದಲ್ಲದೆ ಅವರು ಅಂತರ ಸಂಸದೀಯ ಸಂಘಟನೆಯ ಆಡಳಿತ ಮಂಡಳಿ ಸಭೆಯಲ್ಲೂ ಕೂಡ ಪಾಲ್ಗೊಳ್ಳಲಿದ್ದಾರೆ ಮತ್ತು ಸೋಮವಾರ ಜಿನಿವಾದಲ್ಲಿರುವಂತಹ ಭಾರತೀಯ ಸಮುದಾಯದವರನ್ನು ಕೂಡ ಅವರು ಭೇಟಿ ಮಾಡಲಿದ್ದಾರೆ. ರಾಜ್ಯಸಭೆಯ ಉಪಸಭಾಪತಿ ಹರಿವಂಶ್ ಸಿಂಗ್ ಕೂಡ ನಿಯೋಗದಲ್ಲಿದ್ದಾರೆ. ಅಂತರ ಸಂಸದೀಯ ಸಂಘಟನೆ ಒಟ್ಟು 180 ಸದಸ್ಯರನ್ನು ಹಾಗೂ 15 ಸಹಸದಸ್ಯರನ್ನು ಹೊಂದಿದೆ. ಚೀನಾ, ಭಾರತ, ಇಂಡೋನೇಷ್ಯಾಗಳಂತಹ ದೊಡ್ಡ ದೇಶಗಳಲ್ಲದೆ ಕಾಬೋ ವರ್ಡೆ, ಸ್ಯಾನ್ ಮ್ಯಾರಿನೋ ಮತ್ತು ಪಲವುಗಳಂತಹ ಚಿಕ್ಕ ದೇಶಗಳನ್ನು ಕೂಡ ಸಂಸದರನ್ನಾಗಿ ಇದು ಒಳಗೊಂಡಿದೆ. ಚೆನ್ನೈ ವಿಭಾಗದ ಪೊನ್ನಂ ಕವರೈ ಪಟ್ಟೈ ರೈಲು ಮಾರ್ಗದ ಪುನಃಸ್ಥಾಪನೆ ಕಾರ್ಯ ಭರದಿಂದ ಸಾಗಿದೆ. ಕೇಂದ್ರ ಎನ್ಡಿಆರ್ಎಫ್ ತಂಡದ ನೆರವಿನಿಂದ ಈ ಕಾರ್ಯಾಚರಣೆಯನ್ನು ಕೈಗೊಳ್ಳಲಾಗಿದೆ. ಈ ಮಧ್ಯೆ ರೈಲು ಅಪಘಾತ ಸಂಭವಿಸಿದ ಕವರೈ ಪಟ್ಟೈ ಸ್ಥಳಕ್ಕೆ ರೈಲ್ವೆ ಸುರಕ್ಷತಾ ಆಯುಕ್ತ ಎಎಂ ಚೌಧರಿ ಇಂದು ಭೇಟಿ ನೀಡಿ ಸ್ಥಾಯಿ ಪರಿವೀಕ್ಷಣೆಯನ್ನು ನಡೆಸಿದರು. ಯುವಜನತೆಯನ್ನು ಸಶಸ್ತ ಪಡೆಗೆ ಆಕರ್ಷಿಸುವ ನಿಟ್ಟನಲ್ಲಿ ಆಯೋಜಿಸಲಾಗಿರುವಂತಹ ವಾಯುವೀರ್ ವಿಜೇತ ಕಾರು ರ್ಯಾಲಿಗೆ ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಇಂದು ಚಾಲನೆ ನೀಡಿದರು. 50ಕ್ಕೂ ಹೆಚ್ಚು ವಾಯುವೀರರು ಲಡಾಖ್ನಿಂದ ಅರುಣಾಚಲ ಪ್ರದೇಶದವರೆಗಿನ ಒಟ್ಟಾರೆ 7,000 ಕಿಲೋಮೀಟರ್ ಉದ್ದದ ಮಾರ್ಗದಲ್ಲಿ ಯುವ ಜನತೆಗೆ ಭಾರತೀಯ ವಾಯುಪಡೆಯ ಐತಿಹಾಸಿಕ ಸಾಧನೆಗಳನ್ನು ತಿಳಿಸಲಿದ್ದಾರೆ. ಭಾರತದ ಐಹಿಕಾ ಮುಖರ್ಜಿ ಮತ್ತು ಸುತೀರ್ಥಾ ಮುಖರ್ಜಿ ಏಷ್ಯನ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ನ ಸೆಮಿಫೈನಲ್ ಅನ್ನು ಪ್ರವೇಶಿಸಿದ್ದಾರೆ. ಇಂದು ನಡೆದ ಪಂದ್ಯದಲ್ಲಿ ಭಾರತದ ಈ ಜೋಡಿ ದಕ್ಷಿಣ ಕೊರಿಯಾದ ಕಿಮ್ ನಯಾಂಗ್ ಮತ್ತು ಲೀ ಯುನ್ ಹೇ ಅವರನ್ನು 3-0 ಅಂತರದಿಂದ ಪರಾಭವಗೊಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ಇಂಟರ್ನ್ಶಿಪ್ ಯೋಜನೆಗೆ ನೋಂದಣಿ ಇಂದಿನಿಂದ ಆರಂಭ. ದೇಶದ ರಕ್ಷಣೆ ಹಾಗೂ ಅಭಿವೃದ್ದಿಗೆ ಒತ್ತಾಸೆ ನೀಡುವ 75 ಗಡಿ ಮೂಲಸೌಕರ್ಯ ಯೋಜನೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಲೋಕಾರ್ಪಣೆ. ದೇಶದಾದ್ಯಂತ ಇಂದು ವಿಜಯದಶಮಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಣೆ. ವಿಜೃಂಭಣೆಯಿಂದ ಸಾಗಿದಂತಹ ಐತಿಹಾಸಿಕ ಮೈಸೂರು ದಸರಾ ಜಂಬೂಸವಾರಿ. ಏಷ್ಯನ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ ಸೆಮಿಫೈನಲ್ಸ್ ಪ್ರವೇಶಿಸಿದ ಭಾರತದ ಐಹಿಕಾ ಸುತೀರ್ಥ ಜೋಡಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.